ಹ್ಯೂಮನ್ ಪೋಡಿಯಂ ಎಂಟಿಆರ್ ಲಾಲ್ಬಾಗ್ ರೋಡ್ ಮತ್ತು ಮಯ್ಯಾ ಪಬ್ಲಿಕೇಶನ್ ಸಹಭಾಗಿತ್ವದಲ್ಲಿ ಪ್ರಸ್ತುತಪಡಿಸುತ್ತಿದೆ. ಪಾತಕ ಲೋಕ, ಕನ್ನಡ ಟ್ರೂ ಕ್ರೈಮ್ ಪಾಡ್ಕಾಸ್ಟ್, ಕೇಸ್ 4, ಎಪಿಸೋಡ್ 1, ಸ್ಯಾಂಡಲ್ವುಡ್ನ ಮೀಟರ್ ಬಡ್ಡಿ ಮಾಫಿಯಾ.
ವಾಕ್ ಎಸ್ಎಫ್ಆರ್ ಕಾಲಿಂಗ್ ಕಂಟ್ರೋಲ್, ವಾಕ್ ಎಸ್ಎಫ್ಆರ್ ಕಾಲಿಂಗ್ ಕಂಟ್ರೋಲ್, ಕಂಟ್ರೋಲ್ ಕಾಲಿಂಗ್ ಎಸ್ಎಫ್ಆರ್ ವಾಕಿ, ಹೇಳಿ ಏನ್ ಸಮಾಚಾರ? ಕಂಟ್ರೋಲ್, ಡೈರಿ ಸರ್ಕಲ್ ಹತ್ರ ನಿಮ್ಯಾನ್ಸ್ ಆಸ್ಪತ್ರೆ ಫುಟ್ಪಾತ್ ಮೇಲೆ ಒಂದು ಬಾಡಿ ಇದೆ. ಮೈ ಮೇಲೆ ತುಂಬಾ ಇಂಜುರಿ ಮಾರ್ಕ್ಸ್ ಇವೆ. ಹಿಟ್ ಅಂಡ್ ರನ್ ಕೇಸ್ ಅಲ್ಲ, ಯಾವುದೋ ತ್ರೀನಾಟ್ಟು ಆಗಿ ಬಾಡಿನ ಇಲ್ಲಿಗೆ ತಂದು ಬಿಸಾಕಿದ ಹಾಗಿದೆ. ಕಂಟ್ರೋಲ್ ರೋಜಾರ್ ರಿಸೀವ್ಡ್ ಎಸ್ಎಫ್ ಆರ್ಕ್, ಸಂಬಂಧಿಸಿದ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತೀವಿ, ನೀವು ಅಲ್ಲೇ ಇರ್ತೀರಾ? ಓವರ್.
ಇಲ್ಲ ಕಂಟ್ರೋಲ್, ನಾನು ಮಾರ್ನಿಂಗ್ ಡ್ಯೂಟಿಗೆ ಬಂದು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಇದು ವಿಲ್ಸನ್ ಗಾರ್ಡನ್ ವ್ಯಾಪ್ತಿಗೆ ಬರುತ್ತೆ. ರೋಜಾರ್
ಸರಿ, ನಾವು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತೀವಿ. ರೋಜಾರ್
1997 ಮಾರ್ಚ್ 16 ಬೆಳಗಿನ ಜಾವ 2 ಗಂಟೆಯ ಹೊತ್ತಿಗೆ ಒಬ್ಬ ಬೆಂಗಳೂರಿನ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಂಟ್ರೋಲ್ ರೂಮ್ ನಡುವೆ ನಡೆದ ಮಾತುಕತೆಯ ತುಣುಕು ಇದು. ಹಿಂದಿನ ದಿನ ಬೆಳಗ್ಗೆ 8 ಗಂಟೆಯಿಂದ ಡ್ಯೂಟಿಯಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ 1-2 ಗಂಟೆ ನಿದ್ರೆ ಮಾಡಲು ಮನೆ ಕಡೆ ಹೊರಟಾಗ ನಿರ್ಜನವಾದ ನಿಮ್ಯಾನ್ಸ್ ಆಸ್ಪತ್ರೆ ಎದುರಿನ ಫುಟ್ಪಾತ್ನಲ್ಲಿ ಬಿದ್ದವನನ್ನು ಗಮನಿಸಿದ್ದರು. ಯಾರೋ ಕುಡಿದು ಬಿದ್ದಿರಬೇಕು ಎಂದು ದೂರದಿಂದ ಅಂದಾಜು ಮಾಡಿದ ಸಬ್ ಇನ್ಸ್ಪೆಕ್ಟರ್ಗೆ ಹತ್ತಿರ ಬರುವಾಗ ಇದು ಕುಡಿದು ಬಿದ್ದಿರುವುದಲ್ಲ ಎಂದೆನಿಸಿ ಬೈಕ್ ನಿಲ್ಲಿಸಿ ಹತ್ತಿರ ಹೋಗಿದ್ದಾರೆ. ಮೈಮೇಲಿನ ಗಾಯಗಳು ಮತ್ತು ಅಸ್ತವ್ಯಸ್ತವಾಗಿ ಬಿದ್ದಿರುವ ದೇಹ ನೋಡಿದ ತಕ್ಷಣ ಯಾರೋ ಬೇರೆ ಕಡೆ ಕೊಲೆ ಮಾಡಿ ದೇಹವನ್ನು ಇಲ್ಲಿಗೆ ತಂದು ಹಾಕಿದ್ದಾರೆ ಎಂಬುದು ಅರ್ಥವಾಗಿದೆ. ಕಂಟ್ರೋಲ್ ರೂಮ್ಗೆ ವೈರ್ಲೆಸ್ ಸಂದೇಶ ಕಳುಹಿಸಿ ತಮ್ಮ ಪಾಡಿಗೆ ಮನೆಗೆ ಹೋಗಿ ಮಲಗಿದ್ದಾರೆ. ಮಾರನೇ ದಿನ ಬೆಳಗ್ಗೆ ಎದ್ದು ತಯಾರಾಗುವ ಸಮಯದಲ್ಲಿ ಸಬ್ ಇನ್ಸ್ಪೆಕ್ಟರ್ಗೆ ವೈರ್ಲೆಸ್ನಲ್ಲಿ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆದ ಕೊಲೆಯ ಬಗ್ಗೆ ಮಾಹಿತಿ ದೊರಕಲಾರಂಭಿಸಿತು. 90ರ ದಶಕದಲ್ಲಿ ಒಂದೇ ರಾತ್ರಿ 2 ಕೊಲೆ, ಅದು ಅಕ್ಕಪಕ್ಕದ ಪೊಲೀಸ್ ಸ್ಟೇಷನ್ಗಳಲ್ಲಿ ಎಂದರೆ ಬೆಂಗಳೂರಿಗೆ ದೊಡ್ಡ ಸುದ್ದಿ. ಹಾಳಾಗಿ ಹೋಗಲಿ, ನಮ್ಮ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಇಲ್ವಲ್ಲ ಎಂದುಕೊಂಡು ನಿಧಾನವಾಗಿ ಹೊರಟು ಎಸ್ ಜೆ ಪಾರ್ಕ್ ಪೊಲೀಸ್ ಸ್ಟೇಷನ್ ತಲುಪಿದರು. ಇನ್ಸ್ಪೆಕ್ಟರ್ಗೆ ಸೆಲ್ಯೂಟ್ ಹೊಡೆಯುವಾಗಲೇ ಅವರು, ಅಲ್ಲ ಕಣಯ್ಯ, ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀಯಾ? ವಿಲ್ಸನ್ ಗಾರ್ಡನ್ ಲಿಮಿಟ್ಸ್ ಯಾವುದು, ಸಿದ್ದಾಪುರ ಲಿಮಿಟ್ಸ್ ಯಾವುದು ಅಂತ ನಿನಗೆ ಗೊತ್ತಿಲ್ವಾ? ರಾತ್ರಿ ಕಂಟ್ರೋಲ್ ರೂಮ್ಗೆ ವಿಲ್ಸನ್ ಗಾರ್ಡನ್ ಲಿಮಿಟ್ಸಲ್ಲಿ ಬಾಡಿ ಬಿದ್ದಿದೆ ಅಂತ ಮೆಸೇಜ್ ಕೊಟ್ಟಿದೀಯಲ್ಲ ಎಂದು ಹೇಳಿದರು. ಗಡಿಬಿಡಿಯಾದ ಇನ್ಸ್ಪೆಕ್ಟರ್, ಇಲ್ಲ ಸರ್, ನಾನು ಸರಿಯಾಗಿ ಮೆಸೇಜ್ ಕೊಟ್ಟಿದ್ದೀನಿ. ಬಾಡಿ ಬಿದ್ದಿದ್ದು ನಿಮ್ಯಾನ್ಸ್ ಎದುರಿನ ಫುಟ್ಪಾತ್ನಲ್ಲಿ, ಅದು ವಿಲ್ಸನ್ ಗಾರ್ಡನ್ಗೆ ಬರೋದು. ನಾನು ಮುಂಚೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ನಲ್ಲೇ ಕೆಲಸ ಮಾಡಿದ್ದೇನೆ, ನನಗೆ ಸರಿಯಾಗಿ ಗೊತ್ತು. ಎದುರುಗಡೆ ಇರೋ ಕಿದ್ವಾಯಿ ಫುಟ್ಪಾತ್ ಸಿದ್ದಾಪುರಕ್ಕೆ ಬರುತ್ತೆ ಎಂದು ಹೇಳಿದರು.
ಅಲ್ಲ ಕಣಯ್ಯ, ಹಾಗಾದರೆ ಆ ಬಾಡಿ ಏನಾದರೂ ರಸ್ತೆ ದಾಟಿ ಹೋಯ್ತಾ? ಕಿದ್ವಾಯಿ ಮತ್ತೆ ಅದರ ಪಕ್ಕದಲ್ಲಿರೋ ಜುವೆನಲ್ ಹೋಮ್ ಮಧ್ಯದ ಫುಟ್ಪಾತ್ನಲ್ಲಿ ಸಿಗೋಕೆ ಎಂದು ಇನ್ಸ್ಪೆಕ್ಟರ್ ಕೇಳಿದರು.
ಸರ್, ಯಾಕೋ ಯಾರೋ ಎತ್ಕೊಂಡು ಹೋಗಿ ಕಿದ್ವಾಯಿ ಮುಂದೆ ಹಾಕಿರಬೇಕು. ನಾನು ನೋಡೋ ಹೊತ್ತಿಗೆ ಜೀವ ಇರಲಿಲ್ಲ ಸರ್, ನನಗೆ ಸರಿಯಾಗಿ ನೆನಪಿದೆ ಎಂದು ಸಬ್ ಇನ್ಸ್ಪೆಕ್ಟರ್ ಹೇಳಿದರು.
ಒಂದು ಕೆಲಸ ಮಾಡು, ಡೈರಿಯಲ್ಲಿ ಎಂಟ್ರಿ ಮಾಡಿ ಅದನ್ನು ಕಂಟ್ರೋಲ್ ರೂಮ್ಗೆ ಕಳಿಸು. ತಪ್ಪು ಮೆಸೇಜ್ ಕೊಟ್ಟಿದ್ದೀಯಾ ಅಂತ ಬೆಳಿಗ್ಗೆ ಕಂಟ್ರೋಲ್ ರೂಮ್ ACP ನಾಯಕ್ ಕೂಗಾಡ್ತಿದ್ರು
ಎಂದು ಇನ್ಸ್ಪೆಕ್ಟರ್ ಹೇಳಿದರು. ಸರಿ ಅಂತ ಹೇಳಿದ ಸಬ್ ಇನ್ಸ್ಪೆಕ್ಟರ್ ಹೊರಕ್ಕೆ ಹೋದ. ಇತ್ತ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಫೀಸ್ನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಇದೇ ಕೊಲೆಯ ವಿಷಯವನ್ನು ಚರ್ಚಿಸುತ್ತಿದ್ದರು. ಕೊಲೆಯಾದ ವ್ಯಕ್ತಿ ಫಿಲ್ಮ್ ಪ್ರೊಡ್ಯೂಸರ್ ಕೆ ಚಿದಂಬರ್ ಶೆಟ್ಟಿ ಎನ್ನುವುದು ಗೊತ್ತಾಗಿತ್ತು. ಶವವನ್ನು ಪೋಸ್ಟ್ಮಾರ್ಟಮ್ಗೆ ಕಳಿಸಲಾಗಿತ್ತು. ಕೊಲೆ ಆಕಸ್ಮಿಕವೋ ಅಥವಾ ಉದ್ದೇಶಪೂರ್ವಕವೋ ಎನ್ನುವುದನ್ನು ಪತ್ತೆ ಹಚ್ಚುವ ಕಾರ್ಯ ಆಗಷ್ಟೇ ಶುರುವಾಗಿತ್ತು. ಪೊಲೀಸರ ಬಳಿ ಇದ್ದ ಮಾಹಿತಿ ಪ್ರಕಾರ ಚಿದಂಬರ್ ಶೆಟ್ಟಿ ಈಗಾಗಲೇ 7 ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದರು. ತೆಲುಗಿನ ಖ್ಯಾತ ಲೇಖಕ ಎಂಡಮೂರಿ ವೀರೇಂದ್ರನಾಥ್ ಅವರ ಮರಣ ಮೃದಂಗ ಕಾದಂಬರಿಯನ್ನು ಸಹ ತೆರೆಗೆ ತಂದಿದ್ದು, ಆ ಚಿತ್ರದಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ ರಾಮಕೃಷ್ಣ ಹೆಗಡೆಯವರು ಸಹ ನಟಿಸಿದ್ದರು. ಹೆಚ್ಚಾಗಿ ಯಾವುದೇ ವಿವಾದಗಳಿಗೆ ಸಿಕ್ಕಿಹಾಕಿಕೊಳ್ಳದ ಚಿದಂಬರ್ ಶೆಟ್ಟಿಯನ್ನು ಯಾರು ಮತ್ತು ಯಾಕಾಗಿ ಕೊಲೆ ಮಾಡಿದರು ಎನ್ನುವುದು ಪೊಲೀಸರನ್ನು ಸ್ವಲ್ಪ ಯೋಚನೆಗೀಡು ಮಾಡಿತ್ತು. ವಿಚಾರಣೆ ಸಮಯದಲ್ಲಿ ಚಿದಂಬರ್ ಶೆಟ್ಟಿಯವರ ಪತ್ನಿ ತಮ್ಮ ಗಂಡ 2 ದಿನಗಳಿಂದ ಮನೆಗೆ ಬಂದಿರಲಿಲ್ಲ ಎಂದು ಮಾತ್ರ ಹೇಳಿದ್ದರು. ಇನ್ನುಳಿದಂತೆ ಯಾವುದೇ ವಿವರಗಳು ಅವರಿಗೆ ಗೊತ್ತಿದ್ದಂತೆ ಕಾಣಲಿಲ್ಲ. ಸಭೆ ನಡೆಯುವಾಗಲೇ ಕಂಟ್ರೋಲ್ ರೂಮ್ ACP ನಾಯಕ್ ಒಳಗೆ ಬಂದು ಕಮಿಷನರ್ ರೇವಣ್ಣ ಸಿದ್ದಯ್ಯನವರನ್ನು ಉದ್ದೇಶಿಸಿ,
ಸರ್, ಈ ಕೊಲೆಯಲ್ಲಿ ಇನ್ನೊಂದು ವಿಷಯ ಇದೆ. ನಿನ್ನೆ ರಾತ್ರಿ ಮೊದಲು ಬಾಡಿಯನ್ನು ನೋಡಿದ ಸಬ್ ಇನ್ಸ್ಪೆಕ್ಟರ್ ಪ್ರಕಾರ ಈ ಬಾಡಿ ಮೊದಲು ವಿಲ್ಸನ್ ಗಾರ್ಡನ್ ಲಿಮಿಟ್ಸ್ನ ನಿಮ್ಯಾನ್ಸ್ ಫುಟ್ಪಾತ್ ಮೇಲೆ ಇದ್ದದ್ದು. ಅದನ್ನು ನಂತರ ಯಾರೋ ಉದ್ದೇಶಪೂರ್ವಕವಾಗಿ ಎದುರುಗಡೆ ಫುಟ್ಪಾತ್ ಮೇಲೆ ಹಾಕಿ ಹೋಗಿದ್ದಾರೆ. ಆ ಸಬ್ ಇನ್ಸ್ಪೆಕ್ಟರ್ ಮೊದಲು ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡಿರೋದ್ರಿಂದ ಅವನಿಗೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಚೆನ್ನಾಗಿ ಗೊತ್ತಿದೆ. ಸ್ಟೇಷನ್ ಡೈರಿ ಎಂಟ್ರಿ ಮಾಡಿ ಅದನ್ನು ಕಂಟ್ರೋಲ್ ರೂಮ್ಗೆ ಕಳಿಸಿದ್ದಾನೆ ಎಂದು ಹೇಳಿದರು. ಮೊದಲ ಮೆಸೇಜ್ ಬರುವುದಕ್ಕೂ ವಿಲ್ಸನ್ ಗಾರ್ಡನ್ ಪೊಲೀಸ್ ಅಲ್ಲಿಗೆ ತಲುಪುವುದಕ್ಕೂ 15 ನಿಮಿಷ ವ್ಯತ್ಯಾಸವಿತ್ತು. ಅಲ್ಲಿಗೆ ಬಂದ ವಿಲ್ಸನ್ ಗಾರ್ಡನ್ ಪೊಲೀಸ್ ಇನ್ಸ್ಪೆಕ್ಟರ್ ವೈರ್ಲೆಸ್ನಲ್ಲಿ ಬಾಡಿ ಕಿದ್ವಾಯಿ ಆಸ್ಪತ್ರೆ ಎದುರಿಗಿನ ಫುಟ್ಪಾತ್ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಇದೆ ಎಂದು ಹೇಳಿದ್ದರು. ನೈಟ್ ಡ್ಯೂಟಿಯಲ್ಲಿ ಇದ್ದುದರಿಂದ ವಿಲ್ಸನ್ ಗಾರ್ಡನ್ ಇನ್ಸ್ಪೆಕ್ಟರ್ ಸಹ ಅಲ್ಲೇ ಇದ್ದು ಮಹಜರು ಮುಂತಾದ ಕಾರ್ಯಗಳಿಗೆ ಕೈಜೋಡಿಸಿದ್ದರು. ಆ 15 ನಿಮಿಷದೊಳಗೆ ಯಾರಾದರೂ ಉದ್ದೇಶಪೂರ್ವಕವಾಗಿ ಬಂದಿದ್ದರೆ ದೇಹವನ್ನು ಅಲ್ಲಿಂದ ನಾಪತ್ತೆ ಮಾಡಬೇಕಿತ್ತಷ್ಟೆ. ಆದರೆ ಒಂದು ಫುಟ್ಪಾತ್ನಿಂದ ಇನ್ನೊಂದು ಫುಟ್ಪಾತ್ಗೆ ಎಳೆದು ಹಾಕಿದ್ದು ಏಕೆ ಎನ್ನುವುದು ಯಾರಿಗೂ ಅರ್ಥವಾಗಲಿಲ್ಲ. ರೇವಣ್ಣ ಸಿದ್ದಯ್ಯನವರು ಮಾಡಿದ ಮೊದಲ ಕೆಲಸ ಎಂದರೆ ಅಡಿಷನಲ್ ಕಮಿಷನರ್ ಕ್ರೈಂ ಸುರೇಶ್ ಬಾಬು ಅವರನ್ನು ಕುರಿತು ಕೇಸನ್ನು CCBಯಿಂದ ಇನ್ವೆಸ್ಟಿಗೇಟ್ ಮಾಡಿಸಲು ಹೇಳಿತ್ತು. ನಂತರ ಅಲ್ಲಿಯೇ ಇದ್ದ ನಂಬುಕಸ್ಥ ಸಬ್ ಇನ್ಸ್ಪೆಕ್ಟರ್ ಕರೆದು, ನಿಮ್ಯಾನ್ಸ್ ಎದುರುಗಡೆ ಫುಟ್ಪಾತ್ನಲ್ಲಿ ಬಾಡಿ ಬಿದ್ದಿದ್ದ ಯಾವುದಾದ್ರೂ ಕುರುಹು ಇದೆಯೇ ಎಂಬುದನ್ನು ಯಾರಿಗೂ ತಿಳಿಯದಂತೆ ಪರಿಶೀಲಿಸಿ ತಮಗೆ ವರದಿ ಮಾಡಲು ಹೇಳಿದರು. 90ರ ದಶಕದಲ್ಲಿ ವಿಲ್ಸನ್ ಗಾರ್ಡನ್ ಮತ್ತು ಡೈರಿ ಸರ್ಕಲ್ ಮಧ್ಯದ ಹೊಸೂರು ರಸ್ತೆ ಹೆಚ್ಚಾಗಿ ನಿರ್ಮಾನುಷವಾಗಿರುತ್ತಿತ್ತು. ರಾತ್ರಿ ಹೊತ್ತು ಜನಗಳು ಓಡಾಡಲು ಹೆದರುತ್ತಿದ್ದರು. ನಿರ್ಮಾನುಷ ರಸ್ತೆಯ ಎರಡೂ ಬದಿಗಳಲ್ಲಿ ದೊಡ್ಡ ದೊಡ್ಡ ಮರಗಳು, ಅಲ್ಲಲ್ಲಿ ರಸ್ತೆ ಬದಿ ದೀಪಗಳು ಇದ್ದರೂ ಮರಗಳ ನೆರಳಿನಲ್ಲಿ ಕತ್ತಲು ಇದ್ದೇ ಇರುತ್ತಿತ್ತು. ಡೈರಿ ಸರ್ಕಲ್ ಮುಂಚೆ ನಿಮ್ಯಾನ್ಸ್ ಮತ್ತು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಗಳು ಎದುರು ಬದುರಾಗಿ ಇವೆ. ಡೈರಿ ದಾಟಿದ ಮೇಲೆ ಮತ್ತದೇ ಕತ್ತಲ ಜಗತ್ತು. SJ Park ಸಬ್ ಇನ್ಸ್ಪೆಕ್ಟರ್ ಮತ್ತು ಕಮಿಷನರ್ ರೇವಣ್ಣ ಸಿದ್ದಯ್ಯನವರ ಊಹೆ ಸರಿಯಾಗಿತ್ತು. ನಿಮ್ಯಾನ್ಸ್ ಫುಟ್ಪಾತ್ ಎದುರು ಕೆಲವು ರಕ್ತದ ಗುರುತು ಮತ್ತು ಶವದ ಬಟ್ಟೆಯ ಒಂದೆರಡು ಸಣ್ಣ ಚೂರುಗಳು ಸಿಕ್ಕಿದ್ದವು. ವಿಷಯ ತಿಳಿದ ತಕ್ಷಣ ಕಮಿಷನರ್ ರೇವಣ್ಣ ಸಿದ್ದಯ್ಯನವರು ಈ ಬಗ್ಗೆ ಒಂದು ತನಿಖೆಗೆ ಆಜ್ಞೆ ಮಾಡಿದರು. ಸಂಜೆಯೊಳಗೆ ಶವ ಫುಟ್ಪಾತ್ ಬದಲಿಸಿದ ರಹಸ್ಯ ಹೊರಕ್ಕೆ ಬಂತು. ವೈರ್ಲೆಸ್ ಮೆಸೇಜ್ ಕೇಳಿಸಿಕೊಂಡಿದ್ದ ವಿಲ್ಸನ್ ಗಾರ್ಡನ್ ಪೊಲೀಸ್ ಇನ್ಸ್ಪೆಕ್ಟರ್ ನೈಟ್ ಡ್ಯೂಟಿಯಲ್ಲಿದ್ದರು. ತಮ್ಮ ಜೀಪಿನಲ್ಲಿ ಇಬ್ಬರು ಕಾನ್ಸ್ಟೇಬಲ್ಗಳನ್ನು ಕೂರಿಸಿಕೊಂಡು ಸ್ಥಳಕ್ಕೆ ಬಂದರು. ಯಾರೋ ಕುಡಿದು ಹೊಡೆದಾಡಿಕೊಂಡು ಸತ್ತಿರಬೇಕು, ಇದರ ತನಿಖೆ ತಲ್ಲೋ ನಮಗ್ಯಾಕೆ ಎಂದು ಯೋಚಿಸಿದವರೇ ಕಾನ್ಸ್ಟೇಬಲ್ಗಳ ಸಹಾಯದಿಂದ ಶವವನ್ನು ಎದುರು ಫುಟ್ಪಾತ್ಗೆ ಸಾಗಿಸಿ ಎಲ್ಲೂ ಬಾಯಿ ಬಿಡದಂತೆ ತಾಕೀತು ಮಾಡಿದರು. ನಂತರ ದೇಹ ಬಿದ್ದಿರುವುದು ಸಿದ್ದಾಪುರದ ವ್ಯಾಪ್ತಿಯಲ್ಲಿ ಎಂದು ವೈರ್ಲೆಸ್ನಲ್ಲಿ ಹೇಳಿದ್ದಾರೆ. ಸಿದ್ದಾಪುರ ಪೊಲೀಸರು ಅಲ್ಲಿಗೆ ಬರುವವರೆಗೂ ಕಾದು ಅವರ ಜೊತೆಗೆ ಮಹಜರ್ಗೂ ಸಹಾಯ ಮಾಡಿ ಅಲ್ಲಿಂದ ಹೊರಟಿದ್ದಾರೆ. ಆಗ ಬೆಂಗಳೂರಿನ ಯಾವ ಭಾಗದಲ್ಲೂ CCTV ಕ್ಯಾಮೆರಾಗಳು ಇರಲಿಲ್ಲ. ವಿಷಯ ತಿಳಿಯುತ್ತಿದ್ದಂತೆಯೇ ಪೊಲೀಸ್ ಕಮಿಷನರ್ ರೇವಣ್ಣ ಸಿದ್ದಯ್ಯನವರು ಇನ್ಸ್ಪೆಕ್ಟರ್ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಿದರು. ಆದರೆ ಚಿದಂಬರ್ ಶೆಟ್ಟಿಯ ಕೊಲೆ ಮಾಹಿತಿ ಸಿಗಲು ಒಂದೆರಡು ದಿನ ತಡವಾಯಿತು. ಚಿದಂಬರ್ ಶೆಟ್ಟಿಯ ಮನೆಯವರು ದುಃಖದಲ್ಲಿ ಇದ್ದ ಕಾರಣ ಅವರನ್ನು ಹೆಚ್ಚಾಗಿ ವಿಚಾರಣೆಗೆ ಒಳಪಡಿಸಲಾಗಲಿಲ್ಲ. ಆದರೆ ಒಂದು ವಿಷಯ ಪೊಲೀಸರ ಗಮನ ಸೆಳೆಯಿತು. 1988ರಲ್ಲಿ ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿದ ಚಿದಂಬರ್ ಶೆಟ್ಟಿ ತಮ್ಮ 7ನೇ ಚಲನಚಿತ್ರ ಶಿವ ತೆಗೆದು ಬಿಡುಗಡೆ ಮಾಡಿದ್ದು 1995ರಲ್ಲಿ. ಆ ಚಿತ್ರದಲ್ಲಿ ಸ್ವಲ್ಪ ಕೈ ಸುಟ್ಟುಕೊಂಡ ಚಿದಂಬರ್ ಶೆಟ್ಟಿ 2 ವರ್ಷ ಚಿತ್ರರಂಗದಿಂದ ದೂರವಿದ್ದರು. ಹಣಕಾಸು ಹೊಂದಾಣಿಕೆಗಾಗಿ ಹಗಲು ರಾತ್ರಿ ಓಡಾಡುತ್ತಿದ್ದರು. ಶಿವ ಚಿತ್ರಕ್ಕೆ ದುಡ್ಡು ಹಾಕಿದವರು ತಮ್ಮ ಹಣ ಹಿಂತಿರುಗಿಸುವಂತೆ ಚಿದಂಬರ್ ಶೆಟ್ಟಿಯನ್ನು ಕಾಡುತ್ತಿದ್ದರು. ಚಲನಚಿತ್ರರಂಗದ ಒಳಗಿನವರ ಮಾಹಿತಿಯ ಮೇರೆಗೆ ಪೊಲೀಸರು ಆಟೋಮೋಹನ, ಶೇಖರ್ ಮತ್ತು 7-8 ಜನರನ್ನು ಬಂಧಿಸಿದರು. ಆದರೆ ಅವರ ಹಿನ್ನೆಲೆ ನೋಡಿ ಪೊಲೀಸರು ದಂಗಾದರು. ಏಕೆಂದರೆ ಆಟೋರಿಕ್ಷಾ ಡ್ರೈವರ್ ಆಗಿ ತನ್ನ ಜೀವನವನ್ನು ಆರಂಭಿಸಿದ ಮೋಹನ್ 16 ಆಟೋರಿಕ್ಷಾಗಳನ್ನು ಇಟ್ಟುಕೊಂಡು ಅವುಗಳನ್ನು ಡ್ರೈವರ್ಗಳಿಗೆ ಬಾಡಿಗೆ ಓಡಿಸಲು ಬಿಟ್ಟಿದ್ದ. ಶೇಖರ್ ಮತ್ತು ಇನ್ನಿತರರು ಕಳಾಸಿಪಾಳ್ಯ, KR ಮಾರ್ಕೆಟ್ನಲ್ಲಿ ತರಕಾರಿ ಮತ್ತಿತರ ಪದಾರ್ಥಗಳ ಹೋಲ್ಸೇಲ್ ವ್ಯಾಪಾರಿಗಳಾಗಿದ್ದರು ಮತ್ತು ಇನ್ನೂ ಕೆಲವರು ಸಣ್ಣ ಪುಟ್ಟ ರೌಡಿಗಳಾಗಿದ್ದರು. ಇವರೆಲ್ಲ ಚಲನಚಿತ್ರರಂಗಕ್ಕೆ ಫೈನಾನ್ಸ್ ಮಾಡುವ ಮಟ್ಟಿಗೆ ಬೆಳೆದದ್ದು ಹೇಗೆ ಮತ್ತು ಯಾವಾಗ ಎನ್ನುವ ಪ್ರಶ್ನೆ ಪೊಲೀಸರನ್ನು ಕಾಡತೊಡಗಿತು. 60ರ ಮತ್ತು 70ರ ದಶಕಗಳಲ್ಲಿ ಸೃಜನಶೀಲ ಚಲನಚಿತ್ರಗಳಿಂದ ದೇಶ ವಿದೇಶಗಳ ಗಮನ ಸೆಳೆದಿದ್ದ ಕನ್ನಡ ಚಲನಚಿತ್ರರಂಗದಲ್ಲಿ 80ನೇ ದಶಕ ಕಾಲಿಡುತ್ತಿದ್ದಂತೆ ಮಸಾಲೆ ಚಲನಚಿತ್ರಗಳು ಹೆಚ್ಚು ಜನಪ್ರಿಯವಾಗತೊಡಗಿದವು. 4-5 ಹೊಡೆದಾಟ, 4-5 ಹಾಡುಗಳು, ಐಟಂ ಸಾಂಗ್ ಇವೆಲ್ಲವನ್ನು ಸೇರಿಸಿ ಒಂದು ಕಥೆ ಹೆಣೆಯುತ್ತಿದ್ದರು. ಆಗ ದಿಗ್ಗಜ ಚಿತ್ರ ನಿರ್ದೇಶಕರು ಮತ್ತು ನಿರ್ಮಾಪಕರಾದ GV ಅಯ್ಯರ್, ಗಿರೀಶ್ ಕಾರ್ನಾಡ್, ಗಿರೀಶ್ ಕಾಸರವಳ್ಳಿ, ಪುಟ್ಟಣ್ಣ ಕಣಗಾಲ್, ಸಿದ್ದಲಿಂಗಯ್ಯ ಮುಂತಾದವರು ಹಿಂದೆ ಸರಿಯಲಾರಂಭಿಸಿದರು. ಮೊದಲಿನಿಂದಲೂ ಸಹ ಚಲನಚಿತ್ರ ನಿರ್ಮಾಣಕ್ಕೆ ಬ್ಯಾಂಕ್ ಸಾಲದ ಸೌಲಭ್ಯವಿರಲಿಲ್ಲ. ಮೊದಲೆಲ್ಲ ಚಲನಚಿತ್ರ ನಿರ್ಮಾಪಕರು ತಮ್ಮ ಸ್ನೇಹಿತರಿಂದ ಹಣ ಸಾಲ ಪಡೆದು ಚಿತ್ರ ಬಿಡುಗಡೆಯಾದ ಮೇಲೆ ಹಿಂತಿರುಗಿಸುತ್ತಿದ್ದರು. ನಂತರದ ದಿನಗಳಲ್ಲಿ ಮಸಾಲೆ ಚಲನಚಿತ್ರಗಳ ಹಣಗಳಿಕೆ ಪ್ರಮಾಣ ನೋಡಿದ ಸಿನಿಮಾ ಥಿಯೇಟರ್ ಮಾಲೀಕರು ಮತ್ತು ಹಂಚಿಕೆದಾರರು ಸಾಲ ಕೊಡಲಾರಂಭಿಸಿದರು. ಇದಕ್ಕೆ ಬಡ್ಡಿಯನ್ನೂ ಸಹ ತೆಗೆದುಕೊಳ್ಳುತ್ತಿದ್ದರು. ತಾವು ಹೂಡಿದ ಹಣಕ್ಕೆ ಖಾತರಿಯಾಗಿ ಚಿತ್ರದ ಹಂಚಿಕೆ ಮತ್ತು ಥಿಯೇಟರ್ ಹಕ್ಕುಗಳನ್ನು ತಮ್ಮ ಹೆಸರಿಗೆ ಬರೆಸಿಕೊಳ್ಳುತ್ತಿದ್ದರು. ಅದರಲ್ಲೂ ಹೆಚ್ಚು ಹಣ ಮಾಡುವ ಬೆಂಗಳೂರು ಮೈಸೂರು ಸರ್ಕಲ್ಗಳನ್ನು ತಮ್ಮ ಬಳಿ ಇಟ್ಟುಕೊಂಡು ಇನ್ನುಳಿದ ಸರ್ಕಲ್ಗಳನ್ನು ನಿರ್ಮಾಪಕರಿಗೆ ಬಿಡುತ್ತಿದ್ದರು. ಈ ವ್ಯವಸ್ಥೆಯಿಂದ ನಿರ್ಮಾಪಕರು ಎಷ್ಟೇ ಕಷ್ಟಪಟ್ಟರೂ ಹೆಚ್ಚಿನ ಲಾಭ ದೊರೆಯುತ್ತಿರಲಿಲ್ಲ. ಆ ಸಮಯದಲ್ಲಿ ಆಂಧ್ರಪ್ರದೇಶದಿಂದ ಕೆಲವು ಫಿಲ್ಮ್ ಫೈನಾನ್ಸರ್ಗಳು ಬಂದರೂ ಅದರಿಂದ ನಿರ್ಮಾಪಕರಿಗೆ ಏನೂ ಸಹಾಯವಾಗುತ್ತಿರಲಿಲ್ಲ. ಆಂಧ್ರಪ್ರದೇಶದ ಹೂಡಿಕೆದಾರರು ಪೂರ್ಣಗೊಂಡ ಚಿತ್ರಗಳನ್ನು ಕೊಂಡು ನಿರ್ಮಾಪಕರಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಸಾಗ ಹಾಕುತ್ತಿದ್ದರು. ನಿರ್ಮಾಪಕರಿಗೆ ಹಣಕಾಸು 6 ತಿಂಗಳ ಮಟ್ಟಿಗೆ ಬೇಕಾಗುತ್ತಿತ್ತು ಅಷ್ಟೇ. ಹಾಗಾಗಿ ಅವರುಗಳು ಹಣ ಹೊಂದಿಸುವ ಹೊಸ ಮಾರ್ಗಗಳನ್ನು ಹುಡುಕುತ್ತಿದ್ದರು. ಅದೇ ಸಮಯದಲ್ಲಿ ಬೆಂಗಳೂರಿನ ಗಾಂಧಿನಗರ, ಕಲಾಸಿಪಾಳ್ಯ, KR ಮಾರ್ಕೆಟ್ ಮುಂತಾದ ಪ್ರದೇಶಗಳಲ್ಲಿ ಬಡ್ಡಿಗೆ ಹಣ ಕೊಡುವ ಹೊಸ ದಂಧೆ ಆರಂಭವಾಗಿತ್ತು. ಅವರು ಥಿಯೇಟರ್ ಮಾಲೀಕರು ಮತ್ತು ಲೇವಾದೇವಿ ನಡೆಸುವವರಿಗಿಂತ ಸುಲಭವಾಗಿ ಹಣ ಕೊಡುತ್ತಿದ್ದರು. ಯಾವುದೇ ದಾಖಲೆಗಳಿಗೆ ಸಹಿ ಹಾಕುವ ಅವಶ್ಯಕತೆ ಇರಲಿಲ್ಲ, ಮಾತಿನ ನಂಬಿಕೆಯಲ್ಲೇ ಸಾಲ ಕೊಡುತ್ತಿದ್ದರು. ಈ ಗುಂಪಿಗೆ ಸೇರಿದವರಲ್ಲಿ ಹೆಚ್ಚಿನವರು ಬೆಂಗಳೂರಿನ ಸ್ಲಮ್ಗಳಲ್ಲಿ ಬೆಳೆದು ಹೊಟ್ಟೆಪಾಡಿಗಾಗಿ ಯಾವುದೋ ಕೆಲಸಗಳನ್ನು ಮಾಡುತ್ತಾ ಕೆಲವೊಮ್ಮೆ ರೌಡಿಸಮ್ಗೆ ಸಹ ಇಳಿದು ಬೆಂಗಳೂರಿನ ಕೆಲವು ವಹಿವಾಟುಗಳನ್ನು ಕೈಗೆ ತೆಗೆದುಕೊಂಡವರು. ಕೆಲವರು ಆಟೋರಿಕ್ಷಾಗಳನ್ನು ಇಟ್ಟುಕೊಂಡು ಅವನ್ನು ಬಾಡಿಗೆಗೆ ಓಡಿಸುವ ಡ್ರೈವರ್ಗಳಿಗೆ ಗಂಟೆ ಲೆಕ್ಕದಲ್ಲಿ ಬಾಡಿಗೆ ಕೊಟ್ಟರೆ, ಇನ್ನು ಕೆಲವರು ತಳ್ಳುಗಾಡಿಗಳಲ್ಲಿ ತರಕಾರಿ ಮಾರುವವರಿಗೆ ಬೆಳಗ್ಗೆ 90 ರೂಪಾಯಿ ಕೊಟ್ಟು ಸಂಜೆಗೆ 100 ರೂಪಾಯಿ ವಸೂಲು ಮಾಡುವವರು. ಒಂದು ದಿನ ತಡವಾದರೆ ಬಡ್ಡಿಯ ಮೇಲೆ ಬಡ್ಡಿ ಬೆಳೆಯುತ್ತದೆ. ಅದಕ್ಕೆ ಮೀಟರ್ ಬಡ್ಡಿ ಎಂಬ ಹೆಸರಿದೆ. ಮೊದಮೊದಲು ಚಲನಚಿತ್ರ ರಂಗದವರನ್ನು ಈ ಗುಂಪು ಬಹಳ ಗೌರವದಿಂದಲೇ ನಡೆಸಿಕೊಂಡಿತ್ತು. ಯಾವಾಗ ಚಲನಚಿತ್ರ ನಿರ್ಮಾಪಕರಿಗೆ ಈ ಗುಂಪನ್ನು ಬಿಟ್ಟು ಬೇರೆ ಕಡೆಯಿಂದ ಫೈನಾನ್ಸ್ ವ್ಯವಸ್ಥೆ ಮಾಡಿಕೊಳ್ಳಲಾಗದ ಪರಿಸ್ಥಿತಿ ನಿರ್ಮಾಣವಾಯಿತೋ ಆಗ ತಮ್ಮ ಅಸಲಿ ರೂಪವನ್ನು ತೋರಿಸಲು ಆರಂಭಿಸಿದರು. ಚಲನಚಿತ್ರ ಸೋತಾಗ ನಿರ್ಮಾಪಕರ ಮನೆಗೆ ರೌಡಿಗಳನ್ನು ಕಳುಹಿಸುವುದು, ಅವರ ಕುಟುಂಬದ ಎದುರು ಅವಮಾನ ಮಾಡುವುದು, ಅವರನ್ನು ಕರೆದುಕೊಂಡು ಹೋಗಿ ಕೂಡಿ ಹಾಕಿ ಅವರ ಮನೆ, ಆಸ್ತಿ ಮತ್ತಿತರ ಕಾಗದ ಪತ್ರಗಳಿಗೆ ಸಹಿ ಹಾಕಿಸುವುದು ಆರಂಭವಾಯಿತು. ವಿಷವರ್ತುಲದೊಳಗೆ ಸಿಕ್ಕಿಹಾಕಿಕೊಂಡ ನಿರ್ಮಾಪಕರು ಆಡಲೂ ಆಗದೆ ಅನುಭವಿಸಲೂ ಆಗದೆ ಸೊರಗ ತೊಡಗಿದರು. ಚಿದಂಬರ ಶೆಟ್ಟಿಗೆ ಆಗಿದ್ದೂ ಇದೆ. ಶುಭಲಗ್ನ ಮತ್ತು ಶಿವ ಎನ್ನುವ 2 ಚಲನಚಿತ್ರಗಳಿಗೆ ಆಟೋಮೋಹನ ಮತ್ತು ಶೇಖರ್ ಬಳಿ ಸಾಲ ತೆಗೆದುಕೊಂಡಿದ್ದರು. 2 ಚಲನಚಿತ್ರಗಳು ಇನ್ನಿಲ್ಲದಂತೆ ನೆಲಕಚ್ಚಿದ್ದವು. ಈ ಸಾಲಗಳನ್ನು ತೀರಿಸಲು ಚಿದಂಬರ ಶೆಟ್ಟಿ ಮತ್ತೆ ಚಲನಚಿತ್ರ ನಿರ್ಮಾಣಕ್ಕೆ ಕೈ ಹಾಕಲೇಬೇಕಾಗಿದ್ದರೂ ಹಣಕಾಸು ಹೊಂದಿಸಲು ಸಾಧ್ಯವೇ ಇರಲಿಲ್ಲ. ಮೀಟರ್ ಬಡ್ಡಿ ಏರುತ್ತಲೇ ಇತ್ತು ಮತ್ತು ಸಾಲ ಕೊಟ್ಟವರ ಕಾಟವೂ ಅಷ್ಟೆ. ಚಿದಂಬರ ಶೆಟ್ಟಿ ಸಾಲಗಾರರಿಂದ ತಲೆ ತಪ್ಪಿಸಿಕೊಂಡು ಓಡಾಡಲು ಆರಂಭಿಸಿದ. ಆದರೆ ಆಟೋ ಮೋಹನ ಮತ್ತು ಶೇಖರ 5-6 ಪುಡಿ ರೌಡಿಗಳ ಗುಂಪುಗಳನ್ನು ಚಿದಂಬರ ಶೆಟ್ಟಿಯನ್ನು ಹುಡುಕಲು ಬಿಟ್ಟಿದ್ದರು. ಹೀಗಿದ್ದಾಗ ಒಂದು ದಿನ ರಾತ್ರಿ ಚಿದಂಬರ ಶೆಟ್ಟಿ ಮನೆಗೆ ಬಂದಾಗ ಅಲ್ಲಿ ಕಾಯುತ್ತಿದ್ದ ಪುಡಿ ರೌಡಿಗಳ ಪಡೆ ಅವರನ್ನು ಎತ್ತಿಕೊಂಡು ಹೋಗಿ ಒಂದು ಗೌಡನ್ ಒಳಗೆ ಹಾಕಿದರು. ಮುಂದಿನ 2 ದಿನ ಆಟೋ ಮೋಹನ, ಶೇಖರ ಮತ್ತು ಅವನ ಸಹಚರರು ಚಿದಂಬರ ಶೆಟ್ಟಿಗೆ ಇನ್ನಿಲ್ಲದಂತೆ ಹಿಂಸೆ ಕೊಟ್ಟರು. ದುಡ್ಡು ಯಾವಾಗ ಮತ್ತೆ ಹೇಗೆ ಕೊಡ್ತೀಯಾ ಎಂದು ಸತತವಾಗಿ ಬಡಿಗೆಗಳಿಂದ ಹೊಡೆದರು. ಆಗಾಗ ಕರೆಂಟ್ ಶಾಕ್ಗಳನ್ನು ಸಹ ಕೊಡುತ್ತಿದ್ದರು. ರಕ್ತ ಬಂದ ಗಾಯಗಳ ಮೇಲೆ ಉಪ್ಪು, ಖಾರದ ಪುಡಿ ಸವರುವುದು, ಸಿಗರೇಟ್ಗಳಿಂದ ಸುಡುವುದು ನಡೆದೇ ಇತ್ತು. 2ನೇ ದಿನದ ಅಂತ್ಯಕ್ಕೆ ಹಿಂಸೆ ತಡೆಯಲಾಗದ ಚಿದಂಬರ ಶೆಟ್ಟಿ ಪ್ರಜ್ಞೆ ತಪ್ಪಿ ಹೋಗಿದ್ದರು. ತಲೆ ಮತ್ತು ಇನ್ನಿತರ ಜಾಗಗಳಿಗೆ ಬಿದ್ದ ಹೊಡೆತಗಳನ್ನು ನೋಡಿದ ಈ ಗುಂಪಿಗೆ ಇವನು ಬದುಕುವುದು ಕಷ್ಟ ಎನ್ನುವುದು ಮನವರಿಕೆಯಾಯಿತು. ಯಾರಾದರೂ ನೋಡಿ ನಿಮ್ಯಾನ್ಸ್ಗೆ ಸೇರಿಸಿ ಈತ ಬದುಕಿಕೊಳ್ಳಲಿ ಎಂದು ಅವರ ದೇಹವನ್ನು ತಂದು ನಿಮ್ಯಾನ್ಸ್ ಎದುರಿನ ಫುಟ್ಪಾತ್ನಲ್ಲಿ ಇಟ್ಟು ಹೋಗಿದ್ದರು. ಆದರೆ ದಾರಿಯಲ್ಲಿಯೇ ಚಿದಂಬರ ಶೆಟ್ಟಿ ಸತ್ತು ಹೋಗಿದ್ದರು ಎನ್ನುವುದು ಬೇರೆ ವಿಷಯ. ಪೊಲೀಸರು ಆಟೋಮೋಹನ ಮತ್ತು ಅವನ ಸಹಚರರ ವಿರುದ್ಧ ಕೋರ್ಟಿನಲ್ಲಿ ಚಾರ್ಜ್ ಶೀಟ್ ಹಾಕಿದರು. ಆದರೆ ಇವರ ಮಧ್ಯೆ ಇದ್ದ ಹಣಕಾಸಿನ ವ್ಯವಹಾರಕ್ಕೆ ಯಾವುದೇ ಸಾಕ್ಷಿ ಇರಲಿಲ್ಲ. ಎಲ್ಲ ವಿಷಯ ಗೊತ್ತಿದ್ದು ಪೊಲೀಸರಿಗೆ ಅದೇ ಪ್ರಕಾರ ಹೇಳಿಕೆ ಕೊಟ್ಟಿದ್ದ ಚಿದಂಬರ ಶೆಟ್ಟಿಯ ಹೆಂಡತಿ ಸಹ ಕೋರ್ಟಿನಲ್ಲಿ ತಿರುಚಿ ಹೇಳಿಕೆ ಕೊಟ್ಟಳು. ಪೊಲೀಸರ ಪ್ರಕಾರ ಆಟೋಮೋಹನ ಎಲ್ಲ ಸಾಲ ಮನ್ನಾ ಮಾಡುವುದಾಗಿ ಅವರ ಕುಟುಂಬಕ್ಕೆ ಆಶ್ವಾಸನೆ ಕೊಟ್ಟಿದ್ದನಂತೆ. 2 ವರ್ಷದ ನಂತರ ಚಿದಂಬರ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಎಲ್ಲಾ ಆರೋಪಿಗಳು ಖುಲಾಸೆಯಾಗಿ ಹೋದರು. ಆದರೆ ಚಿದಂಬರ ಶೆಟ್ಟಿಯ ಕೊಲೆಯ ನಂತರ ಎಲ್ಲವೂ ಬದಲಾಗಲಿಲ್ಲ. ಸ್ವಲ್ಪ ಕಾಲ ಈ ಮೀಟರ್ ಬಡ್ಡಿ ಗುಂಪಿನವರು ಸುಮ್ಮನಿದ್ದರು. ಹಾಗಾಗಿ ಸಾಲ ತೆಗೆದುಕೊಂಡವರು ಸ್ವಲ್ಪ ನಿರಾಳವಾಗಿದ್ದರು ಅಷ್ಟೇ, ಈ ಮಾಫಿಯಾ ಮತ್ತೊಮ್ಮೆ ತನ್ನ ಕರಾಳ ಮುಖ ತೋರಿಸುವವರೆಗೆ. 1999 June 14 ನಶ್ರಫ್ ಎಂಬ ಟ್ರಾವೆಲ್ ಏಜೆಂಟ್ನನ್ನು ಇದೇ ಮಾಫಿಯಾ ಹಿಗ್ಗಾಮುಗ್ಗಾ ಥಳಿಸಿತ್ತು. 5 ದಿನಗಳ ನಂತರ ಹೊರಾಂಗಣ ಚಿತ್ರೀಕರಣ ಘಟಕ ನಡೆಸುತ್ತಿದ್ದ AH ಭಟ್ ಎನ್ನುವವರನ್ನು ಗಾಂಧಿನಗರದ ಕಾನಿಷ್ಕಾ ಹೋಟೆಲ್ನಿಂದ ಅಪಹರಿಸಲಾಗಿತ್ತು. ಅವರಿಬ್ಬರೂ ಆಟೋಮೋಹನ್ ಕೈಯಿಂದಲೇ ಸಾಲ ಪಡೆದವರೇ. ಅವನು ಜೈಲಿಗೆ ಹೋಗಿದ್ದಾನೆ ಎಂದು ನಿರಾಳವಾಗಿದ್ದರು ಅಷ್ಟೆ. ಆತ ಬೇಲ್ ಮೇಲೆ ಹೊರಗೆ ಬಂದ ವಿಷಯ ತಿಳಿದಿರಲಿಲ್ಲ. 10 ವರ್ಷದ ನಂತರ ಆಟೋ ಮೋಹನ್ ಇನ್ನೊಂದು ಕೊಲೆ ಪ್ರಕರಣದಲ್ಲಿ ಒಳಗೆ ಹೋದರೂ ಆ ಪ್ರಕರಣದಲ್ಲಿಯೂ ಸಹ ಖುಲಾಸಿಯಾಗಿ ಹೊರಗೆ ಬಂದ. ಮುಂದೆ ಚಿತ್ರರಂಗದಲ್ಲಿ ಬಹಳಷ್ಟು ಬದಲಾವಣೆಗಳಾದವು. ಆಟೋ ಮೋಹನನ ಹೆಸರು ಬೆಳಕಿಗೆ ಬಂದದ್ದು ಆತ ಚಿದಂಬರ್ ಶೆಟ್ಟಿಯ ಕೊಲೆಯಲ್ಲಿ ಭಾಗಿಯಾದದ್ದರಿಂದ. ಅವನಂತಹ ಬಹಳಷ್ಟು ಗುಂಪುಗಳು ಬೆಂಗಳೂರಿನಲ್ಲಿ ಇದ್ದವು. ಚಿದಂಬರ್ ಶೆಟ್ಟಿಯ ಕೊಲೆಯ ನಂತರ ಕೆಲವು ಮೀಟರ್ ಬಡ್ಡಿ ಗುಂಪಿನವರೇ ಚಲನಚಿತ್ರ ನಿರ್ಮಾಪಕರಾದರು. ರಾಜಕಾರಣಿಗಳು ಮತ್ತು ಕಾಂಟ್ರಾಕ್ಟರ್ಗಳು ಸಹ ಚಲನಚಿತ್ರದಲ್ಲಿ ಹಣ ಹೂಡಲು ಆರಂಭಿಸಿದರು. ವರ್ಷಕ್ಕೆ 200ಕ್ಕೂ ಹೆಚ್ಚು ಚಿತ್ರಗಳು ಬಿಡುಗಡೆಯಾಗಲು ಆರಂಭವಾಯಿತು. ಯಾವ ಚಿತ್ರ ಬಿಡುಗಡೆಯಾಯಿತು, ಯಾವುದು ಗೆದ್ದಿತು ಎನ್ನುವುದು ಲೆಕ್ಕಕ್ಕೆ ಬರಲೇ ಇಲ್ಲ. ನಿಧಾನವಾಗಿ ಚಲನಚಿತ್ರ ರಂಗಕ್ಕೆ ಹರಿದು ಬರುವ ಬಂಡವಾಳದ ಪರಿ ಮತ್ತು ಸಿನಿಮಾ ಪ್ರದರ್ಶನ ಬದಲಾಗುತ್ತಾ ಬಂತು. ಥಿಯೇಟರ್ಗಳ ಪ್ರಭಾವ ಕಡಿಮೆಯಾಗಿ ಮಲ್ಟಿಪ್ಲೆಕ್ಸ್ಗಳು ಬಂದವು. ಈಗ ಅಂದರೆ OTT ಸಂಸ್ಕೃತಿ ಆರಂಭವಾದ ಮೇಲೆ ಕೆಲವು ಒಳ್ಳೆಯ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಬರಲು ಆರಂಭಿಸಿವೆ.
This episode was brought to you by MTR Lalbagh Road, Bangalore. Indulge in the timeless legacy of MTR restaurants and savor their South Indian vegetarian cuisines, which is a true culinary journey. And Maya Publishing, turn your literary dreams into reality with Maya Publishing, where your story finds its voice and comes into life in print. Script and story by Vinay Madhav, narrated by Nandakumara GK, sound design, recording, mixing and mastering by Prajwal, Karthik and Satish at Haribo Creations Studio, Bangalore. Directed by Ratisha B.R. Executive producer Vinay Madhav and produced by Human Podium. This podcast is based on true stories and real life events. While we strive for accuracy and authenticity, certain aspects such as dialogue, pacing and narrative sequence may have been enhanced or reconstructed for dramatic and entertainment purposes. Our intention is to provide a compelling and engaging listening experience while staying true to the essence of the stories being told. Keep in mind that some details may have been altered and condensed for storytelling reasons. We may refer to specific individuals or groups by their names in order to share stories, insights, or historical accounts. These references are intended to provide context and understanding and are based on publicly available information. We want to emphasize that these references are made solely for the purpose of providing accurate information and fostering a deeper understanding of our culture and society. We strive to approach these discussions with sensitivity and a commitment to treat all individuals and their stories with respect and sensitivity. This is made it very clear that this podcast is not with intent to hurt, disrespect, or encourage any person or people, institution or community whatsoever.